ಒಬ್ಬನು ಬರ್ತಾನೆ, ನೋಡ ರಿಸಲ್ಟ್ ತಪ್ಪನೌನ್ಸ್ ಆಗಿತ್ತಂತೆ ನೀನು ಪಾಸ್ ಆಗಿದ್ದಿ. ಏನಾದ್ರು ಮುಖ ನೋಡ್ಬೇಕಾಗ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇರಿ ಕಿತ್ಕೊಂಡು ಹೋಗಿಬಿಡಿ, ಅಬ್ಬ ನಾನು ಪಾಸ್ ಆಗಿಬಿಟ್ಟೆ. ಈ ಪೂರ್ತಿ ಚೇಂಜ್ ಆಗಿಬಿಡುತ್ತಾ ಸಮಯದೊಳಗೆ, ಇನ್ಯಾವುದು ಬದಲಾವಣೆ ಮಾಡೋದಿಲ್ಲ. ಆ ಒಂದು ಮಾತು ಬದಲಾವಣೆ ಮಾಡಿಬಿಡುತ್ತೆ. ಅರ್ಥ ಮಾಡಿಕೊಂಡ್ರೆ ನಿತ್ಯ ಜೀವನದಲ್ಲಿ ನಮಗೆ ತುಂಬಾ ನೊಂದಾದಾಗ, ನೋವು ಬಂದಾಗ ಪರಿಹಾರ ಮಾಡಕ್ಕೆ ಬೇರೆ ಸಾಮರ್ಥ್ಯ ಇರೋದಿಲ್ಲ. ನಮಗೆ ಬೇಕಾದ್ದು ಬರೀ ಆಗ್ಲೇನೆ, ಎಲ್ಲೋಡು ಕರೆಂಟ್ ಹೋಗ್ಬಿಟ್ಟಿರುತ್ತೆ. ಸರಿ, ಏನನ್ನೋ ಕೊಳ್ಳಕ್ ಬರ್ತಾರೆ, ಬಂದು ದೀಪ ಹಚ್ಚಿ ಮಾರಾಯ ಅಂತ ಹೇಳ್ತಾನೆ ಅವನು. ಆಗ ದೀಪ ಬೇಕು ಅವನಿಗೆ, ಬೇರೆ ಯಾವ್ದಿದ್ರು ಕೂಡ ಪ್ರಯೋಜನ ಇಲ್ಲ, ಅವನಿಗೆ ದೀಪ ಬೇಕಾಗತ್ತೆ. ಅಜ್ಞಾನದಲ್ಲಿದ್ದವನಿಗೆ ಜ್ಞಾನ ಬೇಕಾಗತ್ತೆ, ದುಃಖದಲ್ಲಿದ್ದನು ಸುಖ ಬೇಕಾಗತ್ತೆ. ಅರ್ಜುನ ಈ ಮಾತನ್ನ ಕೇಳೋದಕ್ಕೆ ಅನೇಕರು ಪ್ರಶ್ನೆ ಮಾಡಬಹುದು, ಲೌಕಿಕ ಭಾರಿ ನಿಂದೆವೆ, ನಮಗೆ ಕೆಡಕಾಗುತ್ತಾ ಅಂತ ಕೇಳಿದರೆ, ಲೌಕಿಕ ಒಳ್ಳೇದಾಗ್ತಿತ್ತು ಯಾವಾಗ ಮನಸ್ಸಿಗೆ ಶಾಶ್ವತ ಸುಖವನ್ನು ಕೊಡೋ ಶಕ್ತಿ ಅದಕ್ಕಿದ್ರೆ ನಮಗೆ ಯೋಚನೆ ಇಲ್ಲ, ಅದಿಲ್ವಲ್ಲ. ಆದ್ರಿಂದ ಲೌಕಿಕವನ್ನು ಬಿಡಹಾಗಿಲ್ಲ, ಅದರಲ್ಲಿ ಕೂತಿದ್ದೇವೆ. ಆದರೆ ಅದು ಪೂರ್ಣವಲ್ಲ, ನಾ ಅದನ್ನೇ ನಂಬಾಗಿಲ್ಲ, ಮುಂದಿನ ಹೆಜ್ಜೆ ಹುಡುಕ್ಲೇಬೇಕಲ್ಲ. ಅದನ್ನೇ ಶ್ರೇಯಸ್ಸ ಶ್ರೇಯಸ್ಸ ಅಂತ ಅರ್ಜುನ ಕರೆದಿದ್ದಾನೆ. ಕೃಷ್ಣ ನನಗೆ ಬೇಕದು ಅಂತ ಅರ್ಥ ಮಾಡಿಕೊಂಡ್ರೆ ಇದು ಯಾವ ಮಟ್ಟ? ಮೊನ್ನೆ ಶ್ರೀಪಾದಂಗಳವರು ಹೇಳಿದರು, ನಮಗೆ ಏನಿದ್ರು ಕೂಡ ಒಂದು ಹೆಪ್ಪು ಹಾಕಬೇಕು ಅಂತ ಹೇಳಿದರು. ಹಾಲಿರಬೇಡದ ದೊಡ್ಡ ಸ್ನಾನ ಮಾಡ್ತಾರಂತೆ, ದೊಡ್ಡ ಸ್ನಾನ. ಇವತ್ತು ಹೇಳಿದ ಒಂದು ಕೋಟಿ ಜನ ಸೇರಿರ್ಬೋದು ಅಂತ ಇವತ್ತು ಜನ ಅಂದಾಜು ಮಾಡಿದ್ದಾರೆ. ಆ ಟಿವಿಯಲ್ಲಿ ತೋರಿಸ್ತಿರ್ಬೇಕಾದ್ರೆ ಎಷ್ಟೆಷ್ಟು ಜಾಗ ಇಲ್ಲ, ಅಷ್ಟು ತುಂಬಿ ಹೋಗಿಬಿಟ್ಟಿದೆ. ಬೇರೆ ದೇಶದ ಜನಗಳು, ಒಬ್ಬನು ಯಾರೋ ಬಂದಿದ್ದಾನೆ, ಜಪಾನಿಂದ ಬಂದಿದ್ದಾನಂತೆ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದಾನಂತ ಅವನು, ಫೋಟೋಗ್ರಾಫ್ ದೊಡ್ಡ ಇದರ ಎಕ್ಸ್ಪರ್ಟ್ ಅವನು. ತನ್ನ ಕಂಪನಿಯವರು ಕೇಳಿದ್ನಂತೆ, ನಾನು ಇಂಡಿಯಾಕ್ ಹೋಗ್ತೇನೆ, ಕುಂಭಮೇಳದ ಬಗ್ಗೆ ಚಿತ್ರ ತೆಗಿಬೇಕಾಗಿದೆ, ಹೋಗ್ತೇನೆ ಅಂತ ಕೇಳಿದ್ರಂತೆ. ಅದು ಪರ್ಮಿಷನ್ ಕೊಡ್ಲಿಲ್ವಂತೆ. ಅದು ಏನ್ ಮಾಡಿ ಅಂತ ಗೊತ್ತೇನು, ರಿಸೈನ್ ಮಾಡಿ ಕೆಲಸ ಬಿಟ್ಟುಬಿಟ್ಟಂತೆ ಪೂರ್ತಿಯಾಗಿ. ಕೆಲಸ ಬಿಟ್ಟು ನೋಡ್ಲಿಕ್ಕೆ ಬಂದಿದ್ದಾನಂತ ಅವನು, ಇಂಟರ್ವ್ಯೂ ಪೇಪರ್ ಅಲ್ಲಿ ಹಾಕಿದ್ದಾರೆ. ಅವ್ನು ಹೇಳ್ತಾರೆ, ಹೇಳಿದಾನೆ ಆಮೇಲೆ ನಾನು ಬಂದಿದ್ದು ಸಾರ್ಥಕವಾಯ್ತು ಅಂತ ಹೇಳಿದ್ದಾನೆ. ಯಾಕೆಂದ್ರೆ ಜಗತ್ತಿನೊಳಗೆ ಇಂಥ ಉತ್ಸವ ನಾನು ಕಂಡಿಲ್ಲ ಅಂತ ಹೇಳಿದ್ದಾನೆ. ನಮ್ಮವ್ರು ಹೇಳ್ಕೊಂಡ್ರೆ ದೊಡ್ಡದಲ್ಲ, ಕೂಪಮಂಡೂಕಗಳ ಹೇಳ್ಕೊಳ್ಳೋದಲ್ಲ, ಎಲ್ಲ ನೋಡ್ಬಿದ್ದೇನೆ. ಎಲ್ಲಾ ದೇಶ ಉತ್ಸವ ನೋಡಿದ್ದೇನೆ ನಾನು, ನಾಡ ಹಬ್ಬಗಳನ್ನು ನೋಡಿದ್ದೇನೆ, ಅದು ಸ್ವಾತಂತ್ರ್ಯೋತ್ಸವ ನೋಡಿದ್ದೇನೆ. ಯಾವ ದೇಶದ ಉತ್ಸವಗಳು ಕೂಡ ಈ ಕುಂಭಮೇಳಕ್ಕೆ ಸರಿಗಟ್ಟೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಹಿಂದೂಗಳ ಹಬ್ಬ ಅದು. ಅದು ಹಿಂದೂಗಳ ಹಬ್ಬ ಅಷ್ಟೇ ಅಲ್ಲ, ಗಂಗೆಗೆ ಸಂಬಂಧಪಟ್ಟ ಹಬ್ಬ. ಗಂಗೆ ಯಾರೋ ಅಲ್ಲ, ವಿಷ್ಣು ಪಾದೋದಕ ಅದು, ವಿಷ್ಣು ಸರ್ವೋತ್ತಮತ್ವ ಹೇಳ್ತಕ್ಕಂಥ ಹಬ್ಬ. ಕುಂಭಮೇಳ ಅಂದ್ರೆ ಭಗವಂತನ ಪಾರಮ್ಯವನ್ನು ಹೇಳ್ತಕ್ಕಂಥ ಹಬ್ಬ. ಆತನ ಪಾದೋದಕದಲ್ಲಿ ಮುಳುಗಲಕ್ಕೆ ಜನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಕಾಲಕ್ಕೆ, ಯಾವುದೋ ಕಾಲಕ್ಕಾದ್ರೆ ಆಶ್ಚರ್ಯ ಅಲ್ಲ. ಮತ್ತು ನಾಸ್ತಿಕರು ತುಂಬಿರೋ ಕಾಲ, ಯಾವ್ಯಾವುದಕ್ಕೋ ಉತ್ಸವಕ್ಕೆ ಜನ ಸೇರೋ ಕಾಲ. ಅಂಥದ್ರ ಹೊತ್ತಿನೊಳಗೆ ಅಲ್ಲೇನು ಬರೀ ಸ್ನಾನಕ್ಕೆ, ಮತ್ತೆ ಸ್ನಾನ ಮುಡುಗಿಬಿಟ್ರೆ ನಮ್ಮ ಪಾಪ ಎಲ್ಲ ಹೋಯ್ತು. ಇಷ್ಟು ನಂಬಿಕೆ ಗಂಗೆಯ ಬಗ್ಗೆ ಬರಬೇಕಾದ್ರೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಈ ಮಾತನ್ನು ಅರ್ಥ ಮಾಡಿಕೊಂಡು ಆ ಕುಂಭಮೇಳ ಎಷ್ಟು ವಿಚಿತ್ರವಾದಂತಹ ಉತ್ಸವವಾಗಿದೆ. ಅದು ಇವತ್ತು ಯಾವ ದಿವಸ ಇದು? ಸಂಕ್ರಮಣದ ದಿವಸ ಇದು. ಸಂಕ್ರಮಣದ ದಿವಸ ಅಂದರೆ ದಕ್ಷಿಣಾಯನ ಪೂರೈಸಿ ಉತ್ತರಾಯಣಕ್ಕೆ ಹೋಗ್ತಾ ಇದ್ದೇವೆ ನಾವು. ಈಗಾಗಲೇ ಉತ್ತರಾಯಣಕ್ಕೆ ಕಾಲಿಟ್ಟು ಆಗಿಬಿಡ್ತಾಗಲೇ, ಇದು ಬೇಕು ಅಂತ ಭೀಷ್ಮರು ಕಾಯ್ತಾ ಕೂತಿದ್ರಂತೆ. ಇಂಥ ಉತ್ಸವ ಬೇಕು ಅಂತ ಅವ್ರು ಕಾಯ್ತಾ ಕೂತಿದ್ರಂತೆ ಭೀಷ್ಮರು. ಭಗವಂತನ ದರ್ಶನಕ್ಕೋಸ್ಕರವಾಗಿ ಹೇಳ್ತಾರೆ, ದಧಾರ ಪ್ರಾಣಾನಪಿಚ ತಥೋತ್ತರಾಯಣ ಅಂತ ಆಚಾರ್ಯರ ಮಾತು. ಉತ್ತರಾಯಣ ಬರಲಿ ಬರಲಿ ಅದರ ಅರ್ಥ ಏನೋ ಮುಂದೆ ನೋಡೋಣ. ಉತ್ತರಾಯಣ ಕಾಯ್ತಾ ಇದ್ರಂತೂ ಅಂತ ಉತ್ತರಾಯಣ ನಮಗೆ ಬಂದಿದೆ. ಉತ್ತರಾಯಣ ಶಬ್ದಕ್ಕೂ ದಕ್ಷಿಣಾಯನಕ್ಕೆ ಏನು ವ್ಯತ್ಯಾಸ ಅಂದರೆ, ಶಾಸ್ತ್ರದಲ್ಲಿ ಹೇಳುತ್ತಾರೆ, ನಮ್ಮ ಹಗಲು ರಾತ್ರಿಗಳಿವೆಯಲ್ಲ, ಒಂದು ದಿವಸ 24 ಗಂಟೆಗೆ ಒಂದು ಹಗಲು ರಾತ್ರಿ ನಮಗೆ ಆಗಿಬಿಡುತ್ತೆ. ಆದರೆ ದೇವತೆಗಳಿಗೆ ನಮ್ಮ ಒಂದು ವರ್ಷ ಅವರಿಗೆ ಒಂದು ದಿವಸ ಅಂತಷ್ಟೇ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಬರೀ ಒಂದು ದಿವಸ. ಅದರ ಹಗಲು ಯಾವುದು ರಾತ್ರಿ ಯಾವುದು ಅಂತ ಕೇಳಿದರೆ, 6 ತಿಂಗಳ ಹಗಲು 6 ತಿಂಗಳ ರಾತ್ರಿ. ಆದರೆ ಉತ್ತರಾಯಣ ದೇವತೆಗಳ ಹಗಲು, ದಕ್ಷಿಣಾಯನ ದೇವತೆಗಳ ರಾತ್ರಿ ಅದು. ಅದಕ್ಕೆ ಹಗಲಿಗೆ ಕಾಲಿಟ್ಟಾಗಲಕ್ಕ, ದೇವತೆಗಳ ಎಚ್ಚರದ ಕಾಲ ಅಂತ ಅರ್ಥ. ಅವರು ಯಾವಾಗ ಎಚ್ಚರ್ತಿರ್ತಾರೆ, ವರ್ಕಿಂಗ್ ಅವರ್ ಸಂಬರ್ತಲ್ಲಿ ಹೇಳ್ತಾ ಇದ್ದೇನೆ ನಾನು. ದೇವತೆಗಳು ಇವತ್ತು ಅವ್ರಿಗೆ ಹಗಲು ಪ್ರಾರಂಭವಾಗುತ್ತೆ. ಅದಕ್ಕೆ ಉತ್ಸವಗಳು ಇಂದಿಂದ ಪ್ರಾರಂಭ. ಉಪನಯನ ವಿವಾಹಗಳಿಗೆಲ್ಲ ಮುಂದೆ ಶ್ರೇಷ್ಠವಾದ ಕಾಲ ಸಿಗೋದು ಈಗಲೇ. ಉತ್ತರಾಯಣದಲ್ಲೇ ವಿವಾಹ ಮಾಡೋದು, ಉತ್ತರಾಯಣದಲ್ಲೇ ವಿಶೇಷವಾಗಿ ತುಂಬಾ ಪುಣ್ಯ ಕಾರ್ಯಗಳು. ಉಪನಯನಕ್ಕಂತೂ ಉತ್ತರಾಯಣ ಆಗಿರಲೇಬೇಕು, ದಕ್ಷಿಣದಲ್ಲಿ ಮಾಡಬಾರದು. ತುಂಬಾ ಜನ ಮಾಡ್ತಾನೆ ಇರ್ತಾರೆ. ಅವ್ರು ಮಾಡೋದಕ್ಕೆ ಎರಡು ಕಾರಣ, ಉಪನಯನ ಅರ್ಥನೂ ಗೊತ್ತಿಲ್ಲ ಅವ್ರಿಗೆ ಪಾಪ, ಮತ್ತೆ ಕಾಲ ಹಾಗೂ ಮೀರೋಗಿರಿ. 30 ವರ್ಷ ಉಪನಯನ ಯಾವ ಮಾಡಿದ್ರೇನಂತೆ ಪಾಪ. ಉತ್ತರಾಯಣ ದಕ್ಷಿಣ ಅಮಾವಾಸ್ಯ ಹುಣ್ಣಿಮೆಯನ್ನು ಯಾವುದು ಲೆಕ್ಕ ಇಲ್ಲ. ಸಕಾಲದಲ್ಲಿ ಸೇರಿಸೋದ್ರೆ ಯೋಚನೆ ಅದು ಒಂದು. ಆದ್ರೆ ಸಕಾಲದಲ್ಲಿ ಮಾಡಬೇಕಾದ್ರೆ ದಕ್ಷಿಣಾಯನದಲ್ಲಿ ಮಾಡಲೇಬಾರದು. ಯಾಕೆ ಹಗಲಿ ರೈಟ್ ಆಫೀಸ್ ಅದು ಇಲ್ಲ ದೇವತೆಗಳು. ಅದಕ್ಕೆ ಹಗಲಲ್ಲಿ ಮಾಡಿದರೆ ಮಾತ್ರ ದೇವತೆಗಳು ಅನುಗ್ರಹ ಮಾಡೋದು, ರಾತ್ರಿ ಮಾಡೋ ಹಾಗಿಲ್ಲ ಅದನ್ನೆಲ್ಲ ಕೂಡ. ವಿವಾಹಕ್ಕೆ ಮಾತ್ರ ದಕ್ಷಿಣಾಯನದಲ್ಲಿ ಕೊಲೆಯ ವಿನಾಯಿತಿ ಕೊಟ್ಟು, ಉತ್ಥಾನ ದ್ವಾದಶಿ ಆಗುತ್ತಲ್ಲ ಅನಂತರ ವಿವಾಹಕ್ಕೆ ಅವಕಾಶ ಕೊಟ್ಟು. ಉಪನಯನಕ್ಕಾಗಲ್ಲ, ಉಪನಯನಕ್ಕೆ ದೇವತೆಗಳ ಸೂರ್ಯೋದಯನೇ ಆಗಬೇಕು. ಅವತ್ತಿನ ದಿವಸ ಇದು, ಅದಕ್ಕೆ ಸಂಕ್ರಮತಿ ಸಂಕ್ರಾಂತಿ ಅಂತ ಹೇಳಿದರೆ ಈ ಉತ್ತರಾಯಣದ ಪ್ರಾರಂಭದ ದಿವಸ ಅಂದರೆ ಅತ್ಯಂತ ಪವಿತ್ರವಾದ ದಿವಸ. ದೇವತೆಗಳು ನಮ್ಮನ್ನ ಹರಸಲಕ್ಕೆ ಎಚ್ಚರ ಕೈಕೊಳ್ಳತಕ್ಕಂಥ ದಿವಸವಾದ್ದರಿಂದ ಸಂಭ್ರಮದಿಂದ ನಾವಿದನ್ನು ಆಚರಿಸ್ತಾ ಇದ್ದೇವೆ. ದೇವತೆಗಳ ಸ್ತೋತ್ರ ಪಾಠಾದಿಗಳಿಗೆ ಎಲ್ಲ ಕಾಲವೂ ಶ್ರೇಷ್ಠವಾದರೆ ಈ ಕಾಲ ಇನ್ನೂ ತುಂಬ ಶ್ರೇಷ್ಠವಾದಂಥ ಕಾಲ ಇದು. ಅದರಲ್ಲಿ ಮುಂದೆ ದೊಡ್ಡ ದೊಡ್ಡ ಉತ್ಸವಗಳು ಕಾದಿರೋದೆಲ್ಲ ಇದರಲ್ಲೇನೆ. ಇವತ್ತು ತುಂಬ ಜನ ಪಂಚಾಂಗದಲ್ಲಿ ಸಾಕಷ್ಟು ತಪ್ಪು ಮಾಡಿಬಿಡ್ತಾರೆ. ಸುಮಾರು 50-20 ವರ್ಷದಿಂದ ಪಂಚಾಂಗ ತೆಗಿರಿ, 50 ವರ್ಷದಿಂದ ಪಂಚಾಂಗ ತೆಗಿರಿ, ಎಲ್ಲ ಪಂಚಾಂಗಗಳು ಸರಿಯಾಗಿ ಹಾಕ್ತಾ ಇದ್ರು. ಸಾಮಾನ್ಯವಾಗಿ ಯಾವ ಮತದ ಪಂಚಾಂಗ ಆಗಿರಲಿ ಸರಿಯಾಗಿ ಹಾಕ್ತಾ ಇದ್ರು. ವಿವಾಹ ಉಪನಯನಗಳನ್ನೆಲ್ಲ ಮುಹೂರ್ತ ಇದ್ದ ಕಾಲ ಸರಿಯಾಗಿ ಹಾಕ್ತಿದ್ರು. ಈ ಪಂಚಾಂಗ ತೆಗಿರಿ ಎಲ್ಲ ಕಾಲಕ್ಕೂ ಮುಹೂರ್ತ ಹಾಕಿರ್ತಾರೆ. ಪಾಪ ಎಂಥ ಮಠದ ಪಂಚಾಂಗದಲ್ಲಿ ಹಾಗೆ ಮಾಡಿಬಿಡ್ತಾರೆ. ದಕ್ಷಿಣಾಯದಲ್ಲಿ ಮುಹೂರ್ತ ಹಾಕಿಬಿಡ್ತಾರೆ, ಚಾತುರ್ಮಾಸಕ್ಕಾದ್ರೆ ಮುಹೂರ್ತ ಹಾಕಿಬಿಡ್ತಾರೆ. ಚಾತುರ್ಮಾಸದಲ್ಲಿ ವಿವಾಹವನ್ನು ಮಾಡಿದರೆ ವಧು ವರರು ಬದುಕೋದಿಲ್ಲ ಅಂತಾನೆ ವರಹ ಪುರಾಣದಲ್ಲಿ ಹೇಳು. ಬದುಕಿದರೆ ಅವರು ಸಂಸಾರ ಉಳಿಯೋದಿಲ್ಲ, ಡೈವರ್ಸ್ ಆಗುತ್ತೆ ಅಂತ ಅರ್ಥ. ಎಷ್ಟೋ ಜನರು ಆಗ್ತಾನೆ ಇರುತ್ತೆ. ಆದ್ದರಿಂದ ಮಾಡಬಾರದು ಅಂತ ಶಾಸ್ತ್ರ ಹೇಳಿದೆ. ಹಿಂದೆ ಹಾಕ್ತಿರ್ಲಿಲ್ಲ, ಇವತ್ತೆಲ್ಲ ಹಾಕಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಡಿಮ್ಯಾಂಡ್ ಮಾಡಿ ಕೇಳ್ತಾರೆ, ಕೇಳಿದಷ್ಟು ಹೂಂದು ಬಿಡೋದೇ ಕೆಲಸ. ಇವತ್ತು ಭಾರಿ ತಪ್ಪದು ಬಂದು, ಹಿಂದಿನ ಕಾಲಕ್ಕೆ ಹಾಕದೆ ಹೋದ ಬಾಯಲ್ಲಿ ಹೇಳ್ತಾ ಇದ್ರು, ಸುಮ್ಮನೆ ಹಾಕಿಲ್ಲ ಪರವಾಗಿಲ್ಲ ಮಾಡಿ ಅಂತ ಹೇಳ್ತಿದ್ರು. ಈಗ ಹಾಕೋ ಅಭ್ಯಾಸನೇ ಬಂದು ಹೋಗಿಬಿಟ್ಟಿದೆ. ಈಗ ಉತ್ತರಾಯಣ ದೇಶ ವ್ಯತ್ಯಾಸವೇ ಗೊತ್ತಿಲ್ಲ, ಅದರಿಂದ ತಪ್ಪಾಗ್ತಾ ಇದೆ. ಈ ದೃಷ್ಟಿಯಲ್ಲಿ ಈ ಸುಖ ದುಃಖಗಳು ಬಂತಲ್ಲ, ಎಳ್ಳು ಬೆಲ್ಲ ಎಂಬುದು ಅರ್ಥ ಏನು ಗೊತ್ತೇನು? ಎಳ್ಳು ಎಂಬುದು ದುಃಖದ ಸಂಕೇತವಾದರೆ ಬೆಲ್ಲ ಎಂಬುದು ಸುಖದ ಸಂಕೇತ. ನಮ್ಮ ಜೀವನ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಬರೀ ಸುಖ ಸಿಕ್ಕವರು ಯಾರು ಇದ್ದಾರೇನು? ಬರೀ ಸುಖ ಯಾರಿಗೂ ಸಿಕ್ಕಿಲ್ಲ. ದುಃಖದಲ್ಲೇ ಇರ್ತಾನೆ ಮನುಷ್ಯ. ಅನುಗಾಲವ ಚಿಂತೆ ಹೇಳಿಲ್ಲೇನು? ಬರೀ ದುಃಖದ ಚಿಂತೆನೆ. ದುಡ್ಡು ಇಟ್ಕೊಂಡಿದ್ದಾನೆ, ಹೇಗಿಟ್ಕೋಬೇಕು ಅಂತ ಚಿಂತೆ ಅವನೇ. ಪಾಪ ಬ್ಯಾಂಕ್ನಲ್ಲಿ ಇಟ್ಟಿದ್ದಾನೆ, ಅರ್ಜೆಂಟ್ ಬೇಕಾಯ್ತು, ಅಯ್ಯೋ ಇಟ್ಟುಬಿಟ್ಟಲ್ಲ ಅಂತ ಚಿಂತೆ. ಮತ್ತೆ ಅದ್ನ ತಗೋಬೇಕಲ್ಲ, ಆ ಚಿಂತೆ ತರಬೇಕಾದ್ರೆ ಈ ನೋಟ್ ಕೊಟ್ಬಿಡ, ಆ ನೋಟ್ ಕೊಟ್ಟರೆ ಚೆನ್ನಾಗಿದೆ, ಮತ್ತೆ ಚಿಂತೆ. ಅವನಿಗೆ ಬಿಸ್ಕೊಳ್ಳೋಕ್ ಬಂದವನ್ ತಕ್ಷಣ ಬಂದರೂ ಚಿಂತೆ, ಲೇಟಾಗಿ ಬಂದರೂ ಚಿಂತೆ. ಪಾಪ ಅವನಿಗೆ ಈ ಚಿಂತೆಗಳ ಮಧ್ಯೆ ಬದುಕ್ತಕ್ಕಂಥ ಕಥೆ ನೆನಪು ಮಾಡಿಕೊಂಡಾಗ ಎಳ್ಳು ಬೆಲ್ಲದ ಅರ್ಥ ನಮಗೆ ಗೊತ್ತಾಗುತ್ತೆ. ಎರಡನ್ನು ಕೂಡ ತಿನ್ನಲೇಬೇಕು, ಅನುಭವಿಸಲೇಬೇಕಲ್ಲ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಅನುಭವಿಸಲೇಬೇಕು, ಆದ್ದರಿಂದ ಅನುಭವಿಸಬೇಕು. ಆದರೆ ಬರೀ ಅನುಭವಿಸೋದಲ್ಲ, ಬರೀ ಎಳ್ಳು ಬೆಲ್ಲ ತಿಂದರೆ ಏನು ಪ್ರಯೋಜನ ಇಲ್ಲ. ಭಗವಂತನ ಮುಂದೆ ಇಟ್ಟು ಸ್ವೀಕಾರ ಮಾಡಬೇಕು, ಭಗವಂತನ ಮುಂದೆ ಇಟ್ಟು ತಗೊಳ್ಳುತ್ತೇವೆ. ಅಂದರೆ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ಭಗವಂತ ಕೊಟ್ಟಿದ್ದು, ಅವು ನಮ್ಮನ್ನು ಕಾಪಾಡ್ತಾನೆ. ಈ ಚಿಂತನೆ ಹಿನ್ನೆಲೆ ಬಂದರೆ ನಮಗೆ ಸುಖ ದುಃಖಗಳ ಯೋಚನೆ ಇರೋದೇ ಇಲ್ಲಾಗ. ದೇವರು ಕೊಟ್ಟ ಸುಖ ನಮಗೆ ಸಂತೋಷ, ದೇವರು ಕೊಟ್ಟ ದುಃಖ ಓಕೆ ನಮಗೆ ಸಂತೋಷವೇ. ದೇವರ ನೈವೇದ್ಯ ಅಂದಾಗ ಅದು ರೀತಿಯೇ ಬೇರೆ ಆಗಿಬಿಡುತ್ತಾಗಲೇನೆ. ನಾವು ಕೊಳತು ಬಾಳೆಹಣ್ಣು ತಿಂಬೋದಿಲ್ಲ, ಏ ಎಷ್ಟೇ ಹೋಗ್ಬಿಡ್ತಾನೆ, ಏನೇ ಕೊಳತು ಬಾಳೆಹಣ್ಣು ಅಂತ ಹೇಳ್ತಾರೆ. ಅಯ್ಯೋ ಪ್ರಸಾದ ಕಣಯ್ಯ ಅಂತ ಹೌದಾ, ತಕ್ಷ ಜೋಬಾಗ್ಬಿಡ್ತಾನೆ. ಅಷ್ಟೇ ಪ್ರಸಾದ ಮೊದಲೇ ಹೇಳಬಾರ್ದಾಗಿತ್ತಾನೆ ಅಂತ ಹೇಳ್ತಾರೆ. ಕೊಳತು ಬಾಳೆಹಣ್ಣು ನಮಗೆ ಬೇಕಿಲ್ಲ, ಪ್ರಸಾದ ಅಂತ ಅಷ್ಟೇ ನಮಗೆ ಬೇಕು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಭಗವಂತ ಇವತ್ತು ನಮಗೆ ಅದಿದು ಕೊಟ್ಟಿದ್ದಾನಲ್ಲ, ಕೊಟ್ಟಿರೋದೆಲ್ಲ ಅವಂದೇ. ಆದ್ದರಿಂದ ಧೈರ್ಯ ಸ್ವೀಕಾರ ಮಾಡಬೇಕು ನಾವು ಅದನ್ನು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ನಿಖಿಲ ಅಂತರ್ಗತ ವ್ಯಾಸ ವಿಠಲ ತವ ಪದ ಪಂಕಜ ತೋರೋ ಪಾಂಡುರಂಗ. ದೇವರನ್ನು ನಾವು ನಂಬಲಿಕ್ಕೆ ಈ 7 ಸಂಕ್ರಾಂತಿಯ ದಿವಸ ಒಳ್ಳೆಯ ಎಂದು ಕೊಡ್ತಾ ಇತ್ತು. ಇವತ್ತು ನಾವು ಉತ್ತರಾಯಣ, ಆ ಉತ್ತರಾಯಣ ಬೇರೆ, ನಮ್ಮ ಉತ್ತರಾಯಣ ಬೇರೆ. ಇವತ್ತು ಅರ್ಜುನ ಇಷ್ಟೊತ್ತು ಪ್ರಶ್ನಾಯಣವನ್ನು ಮಾಡಿಬಿಟ್ಟಿದ್ದ, ಈ ಕೃಷ್ಣನ ಉತ್ತರ ಶುರುವಾಗುತ್ತಲ್ಲ, ಈ ಉತ್ತರಾಯಣಕ್ಕೆ ನಾವು ಕಾಲಿಟ್ಟಿದ್ದೇವೆ ಇವತ್ತಿನ ದಿವಸ. ಅದು ಕೃಷ್ಣ ಭಗವದ್ಗೀತೆಯ ಉಪದೇಶಕ್ಕಿಂತ ದೊಡ್ಡ ಉತ್ತರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಉತ್ತರ ಮೀಮಾಂಸೆಯ ಉತ್ತರ ಅದು, ಒಂದು ಸಾಮಾನ್ಯ ಉತ್ತರವಲ್ಲ. ಉತ್ತರ ಮೀಮಾಂಸೆ ಅಂದರೆ ಬ್ರಹ್ಮ ಮೀಮಾಂಸೆ ಅಂತ ಅರ್ಥ. ಬ್ರಹ್ಮ ಮೀಮಾಂಸೆಯ ಉತ್ತರವನ್ನ ಪರಬ್ರಹ್ಮನಾದ ಭಗವಂತನೇ ಕೊಡ್ತಾ ಇದ್ದಾನೆ. ಅದನ್ನು ಕೇಳೋ ಘಟ್ಟ ಸಮೀಪಿಸ್ತಾ ಇದ್ದೇವೆ ನಾವೀಗ. ಅದಕ್ಕೆ ಬೇಕಾದ ಕೊನೆಯ ಅರ್ಹತೆ ಅಂದರೆ ವೈರಾಗ್ಯ. ವೈರಾಗ್ಯ ಅಂದರೆ ನಮಗೆ ಭಗವಂತ ಗಣೇಶ ತತ್ತುಕೊಂಡ್ಬಿಡ್ತಾನೆ, ಏನೂ ಬೇಡ, ಇದು ವೈರಾಗ್ಯ ಅಂತ ಕೆಲವರು ವಾದ. ಏನೂ ಬೇಡ ವೈರಾಗ್ಯ ಅಂದರೆ ದಡ್ಡ ಅಂತ ಅರ್ಥ. ಏನೂ ಬೇಡ ಅಂತ ಹೇಳಿದ್ರೆ ಹುಚ್ಚ ಅಂತ ಅರ್ಥ, ಪಲಾಯನವಾದಿ ಅಂತ ಅರ್ಥ, ನಿರಾಶಾವಾದಿ ಅಂತ ಅರ್ಥ, ಪೆಸಿಮಿಸ್ಟ್ ಅಂತ ಅರ್ಥ. ಅವನೆಂದೂ ವೇದಾಂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೇನು ಬೇಡ ಅಂದ್ರೆ ವೈರಾಗ್ಯ ಅಲ್ಲ, ನಮಗೆ ದೇವರು ಬೇಕು ಅದಕ್ಕಾಗಿ ಏನೂ ಬೇಡ, ಇದು ವೈರಾಗ್ಯ ಅಂತ ಕರೀತಾರೆ. ದೇವರು ಬೇಕು ಅಂತ ಇಟ್ಕೊಂಡ್ರೆ ಅದು ವೈರಾಗ್ಯ. ನನಗೆ ಅದು ಬೇಡ, ಇದು ಬೇಡ, ಇದು ಬೇಡ ಹೇಳ್ತೀವಿ. ಏನೇ ಬುದ್ಧಿ ಇದೆ ನನಗೀಗ, ಎಲ್ಲ ಬೇಡ ಅಂತೀಯಲ್ಲ. ಹೌದು, ಇವತ್ತು ನನಗೇನೂ ಬೇಡ, ಏಕಾದಶಿ ನಾಳೆ ಬಾಚಿ ಎಲ್ಲ ಬೇಕು ಅಂತ. ಓ ಅದಕ್ಕೆ ನಾ ಓಕೆ ಅಂತ ವ್ರತ ಆಯ್ತಾಗ. ಏಕಾದಶಿ ಬೇಡ ಅಂದ್ರೆ ವ್ರತವಾಗಿ ಬಿಡುತ್ತೆ. ಸುಮ್ಮನೆ ಬೇಡ ಅಂದ್ರೆ ಬಾಯಿ ಕೆಟ್ಟಿದೆ ಪೇಷಂಟ್ ಅಂತ ಆಗಿಬಿಡ್ತಾನೆ ಅಷ್ಟೇ. ಪೇಷಂಟ್ ಆಗ್ಲಿಕ್ಕೆ ಹೊರಟಿಲ್ಲ, ವ್ರತ ಮಾಡ್ಲಿಕ್ಕೆ ಹೋಗೋರಾಗಬೇಕಾಗಿ. ಅದಕ್ಕೆ ಹೇಳ್ತಾರೆ ವೈರಾಗ್ಯ ಸುಲಭ ಅಲ್ಲ. ವೈರಾಗ್ಯ ಬರಬೇಕಾದ್ರೆ ತಿಳುವಳಿಕೆ ಕೆಲ ಹಂತ ದಾಟಬೇಕಾಗುತ್ತೆ. ನಾವೀಗ ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು ಅಂತ ಗೋಪಾಲದಾಸರು ಸುಳಾದಿ ಒಂದಿದೆ. ಅವ್ರು ಹೇಳ್ತಾರೆ, ವಸ್ತುಗಳನ್ನು ಬಿಡೋದು ವೈರಾಗ್ಯವಲ್ಲ. ಅವ್ರು ಹೇಳಿದ್ರು, ನಾರಿಯ ತಾರಿಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ಕಂಡ್ಯ ಧೀರರಿಗೆ. ವಸ್ತುಗಳನ್ನು ಬಿಟ್ಟರೆ ವೈರಾಗ್ಯ ಅಲ್ಲ, ಮತ್ತೇನು ಬಿಡಬೇಕು? ಅರಿಯದ ವೈರಾಗ್ಯ ಹರಹಿ ಕೊಂಬುದಕ್ಕಿಂತ ಅರಿತು ಮೊರೆ ಹೋಗಲೋ ಗೋಪಾಲ ವಿಠಲನ್ನ. ಭಗವಂತ ನೀನೇ ಗತಿ ಅಂತ ಹೋಗ್ತೇವಲ್ಲ, ಅದಕ್ಕೆ ವೈರಾಗ್ಯ ಅಂತ ಕರೀತ. ಯಾವನ ಕೆಲಸ ಬಿಟ್ಟುಬಿಟ್ಟ, ಯಾಕೆ ಬೇಜಾರತ್ತೆ ಬಿಟ್ಟುಬಿಟ್ಟೆ ಅಂತಾನೆ. ಸೋ ನಿನ್ನ ಹುಚ್ಚ ಮಂತ್ ಹೆಂಡತಿ ಮಕ್ಕಳು ಉಪವಾಸ ಆಗ್ತೀಯ ಅಲ್ಲ, ಬೈದು ಬಿಡ್ತಾರೆ. ಇನ್ನೊಬ್ಬನಿಗೆ ಕೆಲಸ ಬಿಟ್ಟೆ, ಯಾಕೆ ಬಿಟ್ಟೆ? ಒಳ್ಳೆ ಬೆಟರ್ ಜಾಬ್ ಸಿಕ್ಕಿ ಬಿಟ್ಟುಬಿಟ್ಟೆ. ಓ ಗುಡ್, ಸರಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಬೆಟರ್ ಜಾಬ್ ಸಿಕ್ಕಾಗ್ಬಿಟ್ರೆ ತಪ್ಪಲ್ಲ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಭಗವಂತನ ವಿಚಾರ ಕೇಳಲಿಕ್ಕೆ ಅಂತ ಹೊರಟಾಗ ಯಾವ ದೋಷವೂ ಬರೋದಿಲ್ಲ, ಎಲ್ಲವನ್ನೂ ಬಿಡಬೇಕು ನಾವು. ಅರ್ಜುನ ಅದನ್ನು ಬಿಡ್ತಾ ಇದ್ದಾನೆ. ಇವತ್ತು ಗೋಪಾಲದಾಸರ ಬಗ್ಗೆ ಹೇಳಿದನಲ್ಲ, ನಾಳೆ ಬುಧವಾರವೇ ಅವರ ದೊಡ್ಡ ಆರಾಧನಾ ಮಹೋತ್ಸವ. ಗುರುಬ ಬುಧವಾರದ ಮೊನ್ನೆ ಕೋಟಿ ಗಾಯತ್ರಿ ಜಪದ ಸಿದ್ಧಿ ಪಡೆದ ಮಹಾನುಭಾವರವರು. ಅವರನ್ನ ಆ ರೀತಿ ತಯಾರು ಮಾಡಿದ ವಿಜಯದಾಸರು. ಅವರೊಂದು ಕಡೆ ಹೇಳ್ತಾರೆ, ವಿಜಯದಾಸರು ಪೂರ್ವ ಜೀವನದಲ್ಲಿ ತುಂಬಾ ಬಡವರವರು. ಎಷ್ಟು ಬಡವರು ಅಂದ್ರೆ, ವಾರಕ್ಕೆ ಒಮ್ಮೆ ಒಪ್ಪತ್ತು ಊಟ ಮಾಡ್ತಿದ್ರು ಅಂತ ರಾಯರ ಜೀವನದಲ್ಲಿ ಕೇಳ್ತೇವೆ ನಾವು. ರಾಯರು ಹೇಗೆ ಬದುಕಿದ್ರು ಅಂದ್ರೆ, ವಾರಕ್ಕೆ ಒಪ್ಪತ್ತು 60 ಊಟ ಮಾಡ್ತಿದ್ರಂತ ಅಷ್ಟೇ. ಇವತ್ತು ಅವ್ರ ಹೆಸರು ಹೇಳಿದವರಿಗೆ ದಾರಿದ್ರ್ಯ ಇಲ್ಲ, ಊಟ ಗ್ಯಾರಂಟಿ. ಏನು ಬಿಡಲಿ, ಊಟ ಗ್ಯಾರಂಟಿ ಅಂತ ಮಹಾನುಭಾವರು ಅವತ್ತು ಆ ರೀತಿ ಇದ್ರಂತೆ. ಇವತ್ತು ನೋಡಿ ಲೋಕಮಾನ್ಯರು. ಅಂಥ ಬದಲಾವಣೆ ಆದದ್ದನ್ನ ನಾವು ಕಾಣ್ತಾ ಇದ್ದೇವೆ. ವಿಜಯದಾಸರು ಹಾಗೆ ಇದ್ದವರು, ದಾಸಪ್ಪ ಅಂತ ಅವ್ರ ಹೆಸರು. ಅವರಿಗೆ ಅಷ್ಟು ದುಃಖ ದಾರಿದ್ರ್ಯ ಇತ್ತು ಅಂತ ಹೇಳೋ, ಊಟ ಇಲ್ಲ, ಪಾಪ ಮದುವೆ ಬೇರೆ ಆಗಿದೆ ಅಂತ ದುಃಖ ವಿಚಿತ್ರ ದುಃಖದಲ್ಲಿದ್ದರಂತೆ. ಕೊನೆಗೂ ಭಗವಂತ ಅನುಗ್ರಹ ಮಾಡಿದ. 33 ವರ್ಷದವರೆಗೂ ಹಾಗಿದ್ರು. ಮುಂದೆ ಭಗವಂತ ಅನುಗ್ರಹ ಮಾಡಿದ ಶ್ರೀ ವಿಜಯ ವಿಠಲ ಅಂತಕ್ಕಂತ ಅಂಕಿತದಿಂದ ಅತ್ಯದ್ಭುತವಾದ ಗ್ರಂಥರಾಶಿಯನ್ನೇ ಕೊಟ್ಟ ಮಹಾನುಭಾವರವರು. ಕೊನೆಗೆ ಅವರಿಗೆ ಭಾರಿ ಕೀರ್ತಿ ಬಂತು. ಸಶಿಷ್ಯರು ಬಂದರು, ರಾಜಮಹಾರಾಜರ ಕಾಲಿಗೆ ಬಿದ್ದರು. ಮುಟ್ಟಿದ್ದೆಲ್ಲ ಚಿನ್ನ ಅವರಿಗೆ. ಎಲ್ಲಿ ಹೋದರೂ ಕೂಡ ವಿಜಯದಾಸರು ವಿಜಯದಾಸರು ಅಂತ ಹೇಳಿದರೆ ಅವರ ಮೇಲೆ ಸ್ತೋತ್ರನೇ ಇದೆ. ಸ್ಮರಿಸಿ ಬದುಕಿರು, ದಿವ್ಯ ಚರಣ ಕೆರಗಿರು, ದುರಿತ ಕಳೆದು ಪೊರೆವ ವಿಜಯ ಗುರುಗಳೆಂಬರ. ಅಷ್ಟು ದಿವ್ಯವಾದ ಸ್ತೋತ್ರಗಳ ವಿಜಯ ಕವಚ ಅಂತಲೇ ಕರೀತಾರೆ. ಅಂಥ ಮಟ್ಟಕ್ಕೆ ಹೋಗಿಬಿಟ್ರು. ಒಂದು ದಿವಸ ಅವರ ಮನೆಯೊಳಗೆ ಚಿತ್ರ ಬದಲಾವಣೆ. ಮನೆಯಲ್ಲಿದ್ದಾರೆ, ಮನೆಯಲ್ಲಿ ನೋಡ್ತಾರೆ, ಎಲ್ಲಿ ನೋಡಿದ್ರು ಚಿನ್ನ ರತ್ನ ಬೆಳ್ಳಿಗಳೇನೆ, ರಾಶಿ ರಾಶಿ ಸುರಿತಾ ಇದೆಯಂತೆ. ಏನೇ ಇಟ್ಟಿದ್ರು ಪ್ರತಿಯೊಂದು ಚಿನ್ನ ಬೆಳ್ಳಿಗಳೇ ನೋಡಿದ್ರಂತ ಅದನ್ನು. ಉಳಿದವರಾಗಿದ್ದರು ಸಜ್ಜನ ಪಾಠ ಪ್ರವಚನ ಮಾಡಿದ್ದಕ್ಕೆ ದೇವರು ಕಣ್ಣು ತೆಗೆದು ಬಿಟ್ಟ. ಏನು ಐಶ್ವರ್ಯ ಬಂತು, ದೇವರೇ ಹೀಗೆ ಇಟ್ಟಿರಪ್ಪ ನಮ್ಮನ್ನ ಅಂದ್ಬಿಡ್ತಾ ಇದೆ ತಕ್ಷಣ. ಹೀಗೆ ಇಟ್ಟಿರು, ನನ್ನ ಪುಣ್ಯನೇ ಪುಣ್ಯ, ಅದಕ್ಕೆ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳೋದು ಶುರು ಮಾಡಿಬಿಡ್ತಾ. ಆದರೆ ವಿಜಯದಾಸರು ಅಳುತ್ತಾ ಕೂತ್ಬಿಟ್ರಂತೆ, ತುಂಬ ಜೋರಾಗಿ ರೋದನೆ ಮಾಡಿಬಿಟ್ರಂತೆ. ಎಲ್ಲರಿಗೂ ಆಶ್ಚರ್ಯ, ಏನಾಗಿದೆ ಗುರುಗಳಿಗೆ ಅಂತೇಳಿ ದೇವನು ಕೇಳಿಕೊಂಡ್ರಂತವರು. ದೇವರೇ ಏನಿದು, ನೀನು ಒಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ ನಾನೊಲ್ಲೆ ದೇವರೇ ಒಲಿದು ಹೀಗೆ ನಾನು ಮಾಡೋದು ಅಂತ ಕೇಳಿದ್ರಂತೆ. ಇದನ್ನು ಕೊಟ್ಟು ಲಕ್ಷ್ಮಿಯನ್ನು ಕೊಟ್ಟು ಲಕ್ಷ್ಮೀಪತಿ ಆದ ನೀನು ದೂರ ಆಗ್ತೀಯ ಅಂತ ಕೇಳಿದ್ರಂತೆ. ನನಗೆ ಇದೆಲ್ಲ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದು ನೀನು, ನಿನ್ನ ಅನುಗ್ರಹ ನನಗೆ ಬೇಕೇ ಹೊರತು ಇದ್ಯಾವುದು ನನಗೆ ಬೇಡ. ಅವರಿಗೆ ಅಷ್ಟು ದುಃಖ ಪಟ್ಟುಬಿಟ್ರಂತೆ. ಮೊದಲೇ ಹೇಳಿದ್ದೇನೆ, ತಾನು ಮಾರ್ಕೆಟ್ ಹೋಗ್ತಕ್ಕಂಥ ತಾಯಿ ಮಗುವಿನ ಕೈಯಲ್ಲಿ ಏನು ಕೊಟ್ಟರು ಬಿಸಾಕಿಬಿಡುತ್ತದ ಅಂತ. ಅಮ್ಮ ನನಗೆ ಇದೆಲ್ಲ ಬೇಕಿಲ್ಲ, ಮತ್ತೇನು ಬೇಕು, ನಿನ್ನ ಜೊತೆ ನನ್ನ ಕರ್ಕೊಂಡು ಹೋಗು, ಇದೊಂದೇ ತಾಯಿ ಮಗು ಕೇಳೋದು, ನೀನು ನನಗೆ ಕರ್ಕೊಂಡು ಹೋಗಿಬಿಡು ನಾನು ಬರ್ತೇನೆ, ಇದೆಲ್ಲ ನನಗೆ ಬೇಡ. ದಾಸರಾಯರು ಹಾಗೆ ಪರಮಾತ್ಮ ವೈಕುಂಠ ಕರ್ಕೊಂಡು ಹೋಗಿಬಿಡು, ಇವೆಲ್ಲ ನನಗೆ ಕೊಡಬೇಡ ಅಂದರೆ ಇದನ್ನೆಲ್ಲ ಕೊಟ್ಟರೆ ಏನಾಗುತ್ತೆ, ಮರೆತು ಬಿಡ್ತೇನೆ ನಾನೀಗ, ಐಶ್ವರ್ಯ ಮದಮತ್ತನಾದ ಸಂಭವ ಉಂಟು, ನನಗೆ ಬೇಡ. ಇದು ನಿಜವಾದ ವೈರಾಗ್ಯ. ಅರ್ಜುನ ಅದನ್ನೇ ಕೇಳ್ತಾ ಇರೋದೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ವೈರಾಗ್ಯದ ಭಾವ ದೊಡ್ಡ ಭಾವನೆ ಅದು ಒಂದು. ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾವ ಭಾಗ್ಯವೂ ವೈರಾಗ್ಯ ಭಾಗ್ಯದ ಮುಂದೆ ಇಲ್ಲ. ಎಲ್ಲ ಭಾಗ್ಯಗಳು ತೃಣ ಸಮಾನ, ವೈರಾಗ್ಯ ಭಾಗ್ಯ ದೊಡ್ಡ ಐಶ್ವರ್ಯ. ಅದನ್ನು ಬಿಗಡಿಕೊಂಡವರು ಮಹಾನುಭಾವರು. ಅರ್ಜುನ ಆ ಮಾತನ್ನಾಡ್ತಾ ಇದ್ದಾನೆ. ಇಂಥದ್ದೇ ಮಾತನ್ನು ಮೊನ್ನೆ ಹೇಳಿದ್ದೇನೆ ಕಠೋಪನಿಷತ್ತಿನಲ್ಲಿ. ನಚಿಕೇತ ಆಡಿದ ಮಾತದು ಒಂದು. ಯಮದೇವರು ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಅಂತ ಕೇಳಿದರೆ, ನನಗೆ ಬೇಡ ಯಮದೇವರೇ, ಎಲ್ಲ ನೀವೇ ಇಟ್ಟುಕೊಂಡ್ಬಿಡಿ, ನನಗೆ ಅದೆಲ್ಲ ಬೇಕಿಲ್ಲ. ನನಗೇನು ಬೇಕು, ನನಗೆ ಶ್ರೇಯಸ್ಸಿನ ಹಾದಿ ಬೇಕು, ಭಗವಂತನ ವಿಚಾರ ಬೇಕು ಹೇಳಿ ಅಂತ ಕೇಳುತ್ತಾನೆ. ನಚಿಕೇತನ ಯಮದೇವರ ಮುಂದೆ ನನಗೆ ಅದೆಲ್ಲ ಬೇಡ ಅಂತ ಹಠ ಹಿಡಿದು ಕೊಡ್ತಾನೆ ನಚಿಕೇತ. ಇಲ್ಲಿ ಭಗವಂತನಾದ ಕೃಷ್ಣನ ಮುಂದೆ ನನಗೇನು ಬೇಡ ಅಂತ ಕೂತಂತ ಅರ್ಜುನ, ಅಲ್ಲಿ ಯಮನ ಮುಂದೆ ನಚಿಕೇತ, ಇಲ್ಲಿ ಕೃಷ್ಣನ ಮುಂದೆ ಅರ್ಜುನ. ಯಮನ ಮುಂದೆ ನಚಿಕೇತ, ಯಮ ನರಕದ ದೇವರು ಅಧಿಪತಿ, ದಕ್ಷಿಣ ದಿಕ್ಪಾಲಕ, ನಚಿಕೇತ ಮುನಿಪುತ್ರ. ಇಲ್ಲಿ ಕೂತವನು ನಚಿಕೇತ, ಕೂತವನು ಇಂದ್ರ, ಅರ್ಜುನ ಸಾಕ್ಷಾತ್ ಇಂದ್ರಾವತಾರ, ಯಮಾದಿಗಳಿಂದ ತುಂಬಾ ಮೇಲಿರತಕ್ಕಂಥವನು. ಆತನ ಮುಂದೆ ಕೂತ ವ್ಯಕ್ತಿ ಸಾಕ್ಷಾತ್ ಭಗವಂತ ಕೃಷ್ಣ ಕೂತಿದ್ದಾನೆ. ಕೃಷ್ಣ ಸರ್ವಸ್ವ ತ್ಯಾಗ ಮಾಡ್ತೇನೆ. ಯಮದೇವರ ಮುಂದೆ ಕೂತಿದ್ದಕ್ಕೆ ಕಠೋಪನಿಷತ್ತು ಆತನಿಗೆ ಬಂತು. ಭಗವಂತನ ಮುಂದೆ ಕೂತಿದ್ದಕ್ಕೆ ಭಗವದ್ಗೀತೆ ಈತನಿಗೆ ಬಂತು. ಅಂದರೆ ದೊಡ್ಡವರ ಮುಂದೆ ಕೂತಾಗ ನಾವು ನಿರಾಸೆ ಆಗತಕ್ಕಂಥ ಪ್ರಸಂಗವೇ ಇಲ್ಲ ಅಂತ ವೈರಾಗ್ಯವನ್ನು ಪ್ರದರ್ಶನೆ ಮಾಡಿದ. ಅಲ್ಲಿ ಹೇಳ್ತಾರೆ, ಪಶ್ಯಾಮಿ ಅಲ್ಲ ನಹಿ ಪ್ರಪಶ್ಯಾಮಿ ಅಂತ ಹೇಳ್ತಾರೆ. ಎಷ್ಟು ವಿಚಾರ ಮಾಡಿದರೂ ಕೂಡ ಈ ಭೂಲೋಕದ ಐಶ್ವರ್ಯ ನಮ್ಮ ಹಿಂದೆ ಬರೋದಿಲ್ಲ, ಈ ಭೂಲೋಕದ ಐಶ್ವರ್ಯ ನಮ್ಮ ಹಿಂದೆ ಬರೋದಿಲ್ಲ. ಇವತ್ತು ಜನಕ್ಕೆ ಆ ಕೊರತೆ ಉಂಟು. ಐಶ್ವರ್ಯ ಇರೋದು ಕೊರತೆ ಅಲ್ಲ, ಇಲ್ಲದೇ ಇರೋದು ಕೊರತೆ ಅಲ್ಲ, ಅದು ನಮ್ಮ ಹಿಂದೆ ಬರೋದಿಲ್ಲ ಅನ್ನೋ ಭಾವನೆ ನಮಗೆ ಗೊತ್ತಿಲ್ಲ. ಮನುಷ್ಯ ದುಡ್ಡು ಮಾಡ್ತಾನೆ ಇರ್ತಾನೆ. ಇವತ್ತು ಕೋಟ್ಯಂತರ ರೂಪಾಯಿಗಳ ಲಂಚದ ಪ್ರಕರಣ ನಾವು ಕೇಳ್ತಾ ಇದ್ದೇವೆ, ಭ್ರಷ್ಟಾಚಾರ ಪ್ರಕರಣ ಕೇಳ್ತಾ ಇದ್ದೇವೆ. ಹೊಟ್ಟೆಗೋಸ್ಕರ ಮಾಡಿದ್ದಲ್ಲದು, ಬಟ್ಟೆಗೋಸ್ಕರ ಮಾಡಿದ್ದಲ್ಲ, ಕೇವಲ ಹಣ ಮಾಡಬೇಕು ಅಂತ ಕಾರಣಕ್ಕೆ, ಒಂದೇ ಕಾರಣಕ್ಕೆ ಮಾಡಿದ್ದದನ್ನು. ಕಾರಣ ಭಗವದ್ಗೀತೆಯ ಕಲ್ಪನೆ ಅವರಿಗಿಲ್ಲ, ಅರ್ಜುನನ ಉದಾತ್ತ ದೃಷ್ಟಿ ಅವರಿಗೆ ಇಲ್ಲ, ಅದಕ್ಕೆ ಹಾಗಾಗಿದೆ. ಅರ್ಜುನ ಇಷ್ಟು ಮಾತಾಡ್ತಿರ್ಲಿಕ್ಕೇನೆ ಆಗ ಸಂಜಯ ಹೇಳುತ್ತಾನೆ, ಮುಂದೇನಾಯ್ತು ಗೊತ್ತಾ? ಅರ್ಜುನ ಏನ್ ಮಾಡಿದನಂತಾಗ, ಏವ ಮುಕ್ತ ಹೃಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸೇ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ. ಮುಂದಿನ ಶ್ಲೋಕ ಇತ್ತು, ಸಂಜಯ ಉವಾಚ ಮುಂದುವರಿತಾ ಇದೆ. ಅರ್ಜುನನ ಮಾತು ಮುಕ್ತಾಯವಾಯಿತು. ಈಗ ಏವ ಮುಕ್ತ ಹೃಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸೇ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ. ಹ ಕೊನೆಗೆ ಹಾ ಅಂತ ಹೇಳಿಬಿಡ್ತ. ಏವಂ ಮುಕ್ತ್ವ ಹೀಗೆ ಹೇಳಿಬಿಟ್ಟು, ಯಾರು? ಗುಡಾಕೇಶ. ಯಾರಿಗೆ? ಹೃಷಿಕೇಶಂ, ಹೃಷಿಕೇಶನಿಗೆ ಹೇಳಿದ. ಏವಂ ಹೀಗೆ ಹೇಳಿದ, ಉಪಸಂಹಾರ ಮಾಡಿದ. ನಯೋತ್ಸೇ ಅಂತ ಹೇಳಿಬಿಟ್ಟು, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ. ನಯೋತ್ಸೇ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ತೂಷ್ಣೀಂ ಬಭೂವ ಸುಮ್ಮನಾಗಿ ಬಿಟ್ಟನು. ಇಷ್ಟು ಸುಮ್ಮನಾಗೋದಿಲ್ಲ, ಹಾ ಅಂತ ಹೇಳಿಬಿಟ್ಟ. ಯಾರು ಗೊತ್ತ? ಅರ್ಜುನನಂತ ಮಹಾವೀರ ಸುಮ್ಮನಾಗಿ ಬಿಟ್ಟ. ಅಂದ್ರೆ ಎಂಥ ಆಶ್ಚರ್ಯ ಇದು! ಹಾಮದ ಆಶ್ಚರ್ಯ ಸೂಚಕವಾದ ಪದ ಇದು. ಯಾರೋ ಹಾಗೆ ಮಾಡಿದರಲ್ಲ, ಐಶ್ ಮಹಾನುಭಾವನಾದ ಅರ್ಜುನನಂತ ಧೀರೋದಾತ್ತ ವ್ಯಕ್ತಿ ಸುಮ್ಮನೆ ಕೂತು ಬಿಟ್ಟ, ಹಾ ಅಂತ ಹೇಳಿದ್ದ. ಅರ್ಜುನನನ್ನ ಏನಂತ ಕರೆದಿದ್ದಾರೆ ಗೊತ್ತೇನಿಲ್ಲಿ? ಗುಡಾಕೇಶ ಅಂತ ಕರೆದಿದ್ದ.